ವಿಜಯ ಕರ್ನಾಟಕ ಕನ್ನಡ ದಿನಪತ್ರಿಕೆಯ ಭಾನುವಾರದ ಅಂಕಣ ಪರಾಗಸ್ಪರ್ಶ. ಲೇಖನ ಮತ್ತು ವಾಚನ ಶ್ರೀವತ್ಸ ಜೋಶಿ. ಎರಡು ಸಾವಿರದ 2010 ಅಕ್ಟೋಬರ್ 24 ಸಂಚಿಕೆ. ಬುಡ ಒಡೆದ ಗಡಿಗೆಯು, ಕೊಡ ಹಿಡಿದ ಬೆಡಗಿಯು. ಚಿತ್ರಕಾವ್ಯ ಎಂದೇ ಬಣ್ಣಿಸಬಹುದಾದ ಕಲಾಕೃತಿ. ಕಾವ್ಯದ ರಸಭಾವವಷ್ಟನ್ನು ಬಣ್ಣಗಳಲ್ಲದ್ದಿದ ಕುಂಚದಿಂದ ಚಿತ್ರದಲ್ಲಿ ಸೆರೆಹಿಡಿದ ಕಲಾವಿದನ ಕೈಚಳಕ. ಇದು ಜಾನ್ ವಿಲಿಯಂ ವಾಟರ್ಹೌಸ್ ಎಂಬ ಪ್ರಖ್ಯಾತ ಬ್ರಿಟಿಷ್ ಚಿತ್ರಕಾರ ಬಿಡಿಸಿದ ತೈಲವರ್ಣ ಚಿತ್ರ. ಆತ ಇದಕ್ಕೆ ಕೊಟ್ಟಿರುವ ಶೀರ್ಷಿಕೆ ದ ಡೆನೈಟ್ಸ್ ಎಂದು. ಡೆನೈಟ್ಸ್ ಎಂದರೆ ಡೆನೌಸ್ ಎಂಬ ಗ್ರೀಕ್ ಅರಸನ ಪುತ್ರಿಯರು, ರಾಜಕುಮಾರಿಯರು ಎಂದು ಅರ್ಥ. ವಾಟರ್ಹೌಸ್ನ ಪೇಂಟಿಂಗ್ಗಳಲ್ಲಿ ಹೆಚ್ಚಾಗಿ ಗ್ರೀಕ್ ಮತ್ತು ರೋಮನ್ ಪುರಾಣಗಳಲ್ಲಿನ ಸ್ತ್ರೀ ಪಾತ್ರಗಳೇ ಚಿತ್ರದ ಪ್ರಧಾನ ವಸ್ತು. ಪ್ರಸ್ತುತ ಚಿತ್ರದಲ್ಲಿ ಬಿಂಬಿತವಾಗಿರುವುದು ಸ್ವಾರಸ್ಯಕರವಾದ, ರೋಮಾಂಚಕಾರಿಯೂ ಕರುಣಾಜನಕವೂ ಎನ್ನಬಹುದಾದ ಒಂದು ಗ್ರೀಕ್ ಪುರಾಣ ಕಥೆ. ಇವತ್ತಿನ ನಮ್ಮ ಅಂಕಣದಲ್ಲಿ ಅದರದೇ ಮಾತುಕತೆ. ಒಂದಾನೊಂದು ಕಾಲದಲ್ಲಿ, ಸಾವಿರಾರು ವರ್ಷಗಳ ಹಿಂದೆ ಅಂತಲೇ ಇರಲಿ, ಈಜಿಪ್ಟ್ ದೇಶವನ್ನು ಬೇಲಸ್ ಎಂಬ ಅರಸ ಆಳುತ್ತಿರುತ್ತಾನೆ. ಈತ ಗ್ರೀಕ್ ದೇವತೆ ಇಯೋಳ ವಂಶದವನು. ಬೇಲಸ್ನಿಗೆ ಇಬ್ಬರು ಗಂಡು ಮಕ್ಕಳು, ಡೆನೌಸ್ ಮತ್ತು ಎಜಿಪ್ಟಸ್. ಅವರಿಬ್ಬರು ಅವಳಿ ಸೋದರರು. ತನ್ನ ಕೊನೆಯ ದಿನಗಳು ಸಮೀಪಿಸುತ್ತಿವೆ ಎನ್ನುವಷ್ಟರಲ್ಲಿ ಬೇಲಸ್ ಮಕ್ಕಳಿಬ್ಬರನ್ನೂ ಕರೆದು ಸಮಪಾಲಿನ ಉತ್ತರಾಧಿಕಾರಿಗಳಾಗುವಂತೆ ಕೇಳಿಕೊಳ್ಳುತ್ತಾನೆ. ಡೆನೌಸ್ನಿಗೆ ಲಿಬಿಯಾ ರಾಜ್ಯವನ್ನು, ಎಜಿಪ್ಟಸ್ನಿಗೆ ಅರೇಬಿಯಾ ರಾಜ್ಯವನ್ನು ಆಳುವಂತೆ ನಿರ್ದೇಶಿಸುತ್ತಾನೆ. ಎಲ್ಲವೂ ಸುಖಶಾಂತಿಯಿಂದಲೇ ಮುಂದುವರಿಯುತ್ತದೆ ಎಂದುಕೊಂಡು ಚಿರನಿದ್ರೆಗೆ ಸರಿಯುತ್ತಾನೆ. ಸುಖಶಾಂತಿಯೇ ನೆಲೆಸಬೇಕಿತ್ತು ಹೌದು, ಆದರೆ ಸೋದರರಿಬ್ಬರಲ್ಲಿ ಕಾಲಕ್ರಮೇಣ ಅಸೂಯೆಯ ಕಿಡಿ ಹೊತ್ತಿಕೊಳ್ಳುತ್ತದೆ. ಪರಸ್ಪರ ರಾಜ್ಯಗಳನ್ನು ಲಪಟಾಯಿಸುವ ದುರಾಸೆ ಹುಟ್ಟಿಕೊಳ್ಳುತ್ತದೆ. ಅಧಿಕಾರದಾಹ ಎಂದರೆ ಹಾಗೆಯೇ ಅಲ್ಲವೇ? ಸಿಕ್ಕಷ್ಟು ಇನ್ನೂ ಬೇಕು ಎಂಬ ತಹತಹ. ಏತನ್ಮಧ್ಯೆ ಡೆನೌಸ್ ಮದುವೆಯಾಗಿ 4 ಹೆಂಡತಿಯರಿಂದ 50 ಮಕ್ಕಳನ್ನು ಪಡೆಯುತ್ತಾನೆ. 50 ಹೆಣ್ಣು ಮಕ್ಕಳು. ಅವರೇ ಡೆನೈಟ್ಸ್ ಎಂದು ಕರೆಯಲ್ಪಟ್ಟ ಸುಂದರಿಯರು. ಈತ ಎಜಿಪ್ಟಸ್ ಕೂಡ ಮದುವೆ ಮಾಡಿಕೊಂಡು ಒಬ್ಬಳೇ ಪತ್ನಿಯಿಂದ 50 ಗಂಡು ಮಕ್ಕಳನ್ನು ಪಡೆಯುತ್ತಾನೆ. ಆಟಪಾಠಗಳಲ್ಲಿ ತೊಡಗಿಸಿಕೊಂಡ ಎಲ್ಲ ಮಕ್ಕಳು ನೋಡು ನೋಡುತ್ತಿದ್ದಂತೆಯೇ ಬೆಳೆದು ದೊಡ್ಡವರಾಗಿ ಬಿಡುತ್ತಾರೆ. ಹೀಗಿರಲು ಎಜಿಪ್ಟಸ್ನಿಗೆ ಒಂದು ದೂರಾಲೋಚನೆ, ಅದು ದೂರಾಲೋಚನೆಯೂ ಹೌದು, ಹೊಳೆಯುತ್ತದೆ. ತನ್ನ 50 ಗಂಡು ಮಕ್ಕಳಿಗೆ ಡೆನೌಸ್ನ 50 ಹೆಣ್ಣು ಮಕ್ಕಳ ಜೊತೆ ಮದುವೆ ಮಾಡಿಸಿದರೆ ಹೇಗೆ? ಇದರಿಂದ ಡೆನೌಸ್ನ ರಾಜ್ಯವನ್ನು ಕಬಳಿಸುವ ಮಾರ್ಗ ಸಲೀಸಾಗುತ್ತದೆ ಎನ್ನುವುದು ಎಜಿಪ್ಟಸ್ನ ಸಂಚು. ಇದು ಡೆನೌಸ್ನಿಗೆ ಹೇಗೋ ಗೊತ್ತಾಗಿಬಿಡುತ್ತದೆ. ಅವನಿಗೋ ಈ ಏರ್ಪಾಡು ಸ್ವಲ್ಪವೂ ಇಷ್ಟವಿಲ್ಲ. ಒಂದನೆಯದಾಗಿ, ಎಲ್ಲ 50 ಹೆಣ್ಣು ಮಕ್ಕಳ ಮದುವೆಯನ್ನು ಒಟ್ಟಿಗೆ ಮಾಡಿ ಅವರೆಲ್ಲರನ್ನೂ ಕಳಿಸಿಕೊಟ್ಟ ಮೇಲೆ ಅರಮನೆಯ ಅಂತಃಪುರ ಬಿಕೋ ಎನ್ನುವುದು ಅವನಿಂದ ಕನಸು ಮನಸ್ಸಿನಲ್ಲಿ ಕಲ್ಪಿಸಲಿಕ್ಕೂ ಆಗುವುದಿಲ್ಲ. ಅದಕ್ಕಿಂತ ಮುಖ್ಯವಾಗಿ, ಎಜಿಪ್ಟಸ್ನ ಆ 50 ಗಂಡು ಮಕ್ಕಳು ಮಹಾಪುಂಡರು, ಕೆಟ್ಟ ಸ್ವಭಾವದವರು ಎಂದು ಅವನು ಕೇಳಿಬಲ್ಲವನಾಗಿದ್ದರಿಂದ ಅವರನ್ನು ಅಳಿಯಂದಿರನ್ನಾಗಿಸುವುದಕ್ಕೆ ಅವನು ಸುತಾರಾಂ ಸಿದ್ಧನಿರುವುದಿಲ್ಲ. ಈಗೇನು ಮಾಡುವುದು? ವಿರೋಧ ವ್ಯಕ್ತಪಡಿಸಿದರೆ ಎಜಿಪ್ಟಸ್ ತನ್ನ ಗಂಡು ಮಕ್ಕಳು ಮತ್ತು ಅವಶ್ಯವಿದ್ದರೆ ಸೈನ್ಯವನ್ನೂ ಕರೆದುಕೊಂಡು ಬಂದು ಯುದ್ಧ ನಡೆಸಬಹುದು. ಅದರಿಂದ ರಕ್ತಪಾತವಾಗಬಹುದು. ಅದು ಬಹುಶಃ ದೇವರಿಗೂ ಇಷ್ಟವಾಗಲಿಕ್ಕಿಲ್ಲ. ಹಾಗಾಗಿ ಶಾಂತಿಯಿಂದ ಇರಬೇಕಾದರೆ ರಾಜ್ಯವನ್ನು ತಾನಾಗಿಯೇ ಎಜಿಪ್ಟಸ್ನಿಗೆ ಒಪ್ಪಿಸಿ ತನ್ನ ಹೆಣ್ಣು ಮಕ್ಕಳನ್ನೆಲ್ಲ ಕರೆದುಕೊಂಡು ಬೇರೆ ಎಲ್ಲಿಗಾದರೂ ವಲಸೆ ಹೋಗಬೇಕು. ಅದೊಂದೇ ತನಗಿರುವ ದಾರಿ ಎಂದುಕೊಳ್ಳುತ್ತಾನೆ ಡೆನೌಸ್. ಪಲಾಯನದ ತಯಾರಿಯ ಮೊದಲ ಹಂತವಾಗಿ ಒಂದು ದೊಡ್ಡ ಹಡಗನ್ನು ಕಟ್ಟುತ್ತಾನೆ. 50 ಮಂದಿ ಹುಟ್ಟುಹಾಕಿ ಮುನ್ನಡೆಸಲಿಕ್ಕಾಗುವಂತೆ ಆ ಹಡಗು ರೂಪುಗೊಳ್ಳುತ್ತದೆ. ರಾತೋರಾತ್ರಿ ಎಂಬಂತೆ ತನ್ನ 50 ಹೆಣ್ಮಕ್ಕಳನ್ನೂ ಕಟ್ಟಿಕೊಂಡು ಗ್ರೀಸ್ ದೇಶದತ್ತ ಹಡಗಿನಲ್ಲಿ ಹೊರಟೇ ಬಿಡುತ್ತಾನೆ ಡೆನೌಸ್. ದಿನಗಟ್ಟಲೆ ಪಯಣದ ನಂತರ ಡೆನೌಸ್ ಮತ್ತು ಮಕ್ಕಳು ಗ್ರೀಸ್ ದೇಶದ ಆರ್ಗೋಸ್ ಎಂಬ ಪಟ್ಟಣವನ್ನು ತಲುಪುತ್ತಾರೆ. ಅದು ಡೆನೌಸ್ನ ಮುತ್ತಜ್ಜಿ ಇಯೋಳ ಜನ್ಮಸ್ಥಳ. ಆರ್ಕೂಸ್ ಪಟ್ಟಣವನ್ನು ಆಗ ಗೆಲನೋರಾಸ್ ಎಂಬ ರಾಜ ಆಳುತ್ತಿರುತ್ತಾನೆ. ತನ್ನ ರಾಜ್ಯವನ್ನೇನೋ ಎಜಿಪ್ಟಸ್ನಿಗೆ ಬಿಟ್ಟು ಬಂದಿದ್ದಾನೆ. ಆದರೂ ರಕ್ತಗತವಾಗಿರುವ ಅಧಿಕಾರದಾಹ, ಸಿಂಹಾಸನದ ಮೋಹ ಡೆನೌಸ್ಗೆ ಅಷ್ಟು ಸುಲಭವಾಗಿ ಹೋಗುತ್ತದೆಯೇ? ಆರ್ಗೋಸ್ ಪಟ್ಟಣದ ಅಧಿಪತ್ಯ ತನಗೆ ಸೇರಬೇಕೆಂದು ಆತ ಗೆಲನೋರಾಸ್ನ ಸಿಂಹಾಸನದ ಮೇಲೆ ಕಣ್ಣಿಡುತ್ತಾನೆ. ತಾನು ಇಯೋಳ ವಂಶಸ್ಥನೂ ಆಗಿರುವುದರಿಂದ ತಾನೇ ಆ ಪೀಠಕ್ಕೆ ಸಮರ್ಥ ಉತ್ತರಾಧಿಕಾರಿ ಎಂದು ಸಾರುತ್ತಾನೆ. ಅದೇ ಹೊತ್ತಿಗೆ ಒಂದು ತೋಳ ಪಟ್ಟಣವನ್ನು ಪ್ರವೇಶಿಸಿ ಅಲ್ಲಿನ ಒಂದು ಬಲಶಾಲಿ ಎತ್ತನ್ನು ಸಿಗಿದು ಕೊಲ್ಲುತ್ತದೆ. ಇದೇನೋ ಶುಭಶಕುನವೇ ಇರಬೇಕು ಎಂದುಕೊಂಡ ಆರ್ಗೋಸ್ ಪ್ರಜೆಗಳು ಗೆಲನೋರಾಸ್ನನ್ನು ಸಿಂಹಾಸನದಿಂದಿಳಿಸಿ ಡೆನೌಸ್ನನ್ನೇ ತಮ್ಮ ರಾಜನೆಂದು ಒಪ್ಪಿಕೊಳ್ಳುತ್ತಾರೆ. ದೈವೇಚ್ಛೆಯೇ ಹಾಗೆ ಇರಬಹುದು ಎಂದುಕೊಳ್ಳುತ್ತಾರೆ. ಆರ್ಗೋಸ್ ಪಟ್ಟಣಕ್ಕೆ ಅಧಿಪತಿಯಾದ ಡೆನೌಸ್ ತನ್ನ 50 ಮಂದಿ ಹೆಣ್ಮಕ್ಕಳೊಂದಿಗೆ ಸುಖವಾಗಿ ಜೀವನ ನಡೆಸುತ್ತಾನೆ. ಒಂದು ದಿನ ಆರ್ಗೋಸ್ ಪಟ್ಟಣ ತೀರಕ್ಕೆ 50 ಹುಟ್ಟುಗಳ ಇನ್ನೊಂದು ಹಡಗು ಬಂದು ಲಂಗರು ಹೂಡುತ್ತದೆ. ಅದರಲ್ಲಿದ್ದವರು ಬೇರಾರೂ ಅಲ್ಲ, ಎಜಿಪ್ಟಸ್ನ 50 ಗಂಡು ಮಕ್ಕಳು. ಡೆನೌಸ್ ಎಲ್ಲಿದ್ದಾನೆಂದು ಪತ್ತೆ ಹಚ್ಚಿ ಅವನ ಸಂಪತ್ತನ್ನು ವಶಪಡಿಸಿಕೊಳ್ಳುವಂತೆ ಎಜಿಪ್ಟಸ್ ತನ್ನ ಮಕ್ಕಳನ್ನು ಕಳಿಸಿರುತ್ತಾನೆ. ನಿನ್ನ ಅಧಿಕಾರಕ್ಕೇನು ಕುಂದು ತರುವುದಿಲ್ಲ, ಈಗಲಾದರೂ ಮಕ್ಕಳನ್ನು ನಮಗೆ ಮದುವೆ ಮಾಡಿಕೊಡು ಎಂದು ಕೇಳಿಕೊಳ್ಳುತ್ತಾರೆ ಆ ರಾಜಕುಮಾರರು. ಡೆನೌಸ್ಗೆ ಈಗ ಮತ್ತೊಮ್ಮೆ ಇಬ್ಬಂದಿಯ ಸನ್ನಿವೇಶ. ಯುದ್ಧವಾದರೆ ಆರ್ಗೋಸ್ನ ಅಮಾಯಕ ಪ್ರಜೆಗಳು ಸಾವು ನೋವಿಗೆ ಈಡಾಗುತ್ತಾರೆ, ಹಾಗಂತ ಶರಣಾಗುವುದಕ್ಕೂ ಮನಸ್ಸಿಲ್ಲ. ಕೊನೆಗೂ ಹೆಣ್ಮಕ್ಕಳ ಮದುವೆ ಮಾಡಿಕೊಡುತ್ತೇನೆಂದು ಒಪ್ಪಿಕೊಳ್ಳುತ್ತಾನೆ. ವಿವಾಹ ವಿಧಿಗಳು ಅದ್ಧೂರಿಯಾಗಿ ನಡೆಯುವುದು ಬೇಡ, ಸರಳವಾಗಿಯೇ ಇರಲಿ ಎಂದು ಭಿನ್ನವಿಸಿಕೊಳ್ಳುತ್ತಾನೆ. ಹಾಗೆಯೇ ಆಗಲಿ ಎನ್ನುತ್ತಾರೆ ಎಜಿಪ್ಟಸ್ನ ಅರ್ಧಶತ ವೀರಸುಪುತ್ರರು. ಮದುವೆ ಮಾಡಿಕೊಡಲು ಒಪ್ಪಿಕೊಂಡ ಡೆನೌಸ್ನ ಯೋಜನೆ ಬೇರೆಯೇ ಇರುತ್ತದೆ. ಮದುವೆಯ ದಿನ ತನ್ನ ಹೆಣ್ಮಕ್ಕಳನ್ನೆಲ್ಲ ಕರೆದು ಅವರಿಗೆ ವಿವರಿಸುತ್ತಾನೆ. ಅವರೆಲ್ಲರಿಗೂ ಒಂದೊಂದು ಖಡ್ಗವನ್ನೂ ಕೊಟ್ಟಿಡುತ್ತಾನೆ. ಶೋಭನ ರಾತ್ರಿಯಲ್ಲಿ ಅವರೆಲ್ಲರೂ ತಂತಮ್ಮ ಗಂಡಂದಿರನ್ನು ಖಡ್ಗದಿಂದ ಇರಿದು ಕೊಂದು ಮುಗಿಸಬೇಕು. ಅಬ್ಬಾ, ಎಜಿಪ್ಟಸ್ನದಕ್ಕಿಂತಲೂ ಹೇಯವಾದ ಸಂಚು ಡೆನೌಸ್ನದು. ಪಾಪ, ಆ ಹೆಣ್ಮಕ್ಕಳು ತಂದೆಗೆ ಎದುರುತ್ತರ ಕೊಡುವ ಸ್ಥಿತಿಯಲ್ಲಿರುವುದಿಲ್ಲ. ಆಗಿನ ಕಾಲದಲ್ಲಿ ತಂದೆ ಹೇಳಿದ್ದನ್ನು ಮಕ್ಕಳು, ವಿಶೇಷವಾಗಿ ಹೆಣ್ಮಕ್ಕಳು, ಕಟ್ಟುನಿಟ್ಟಾಗಿ ಪಾಲಿಸಬೇಕಿತ್ತು. ಇಲ್ಲವಾದರೆ ಬಾಳು ಗೋಳು ಮಾಡಿಕೊಂಡಂತೆ. ಅವತ್ತು ರಾತ್ರಿ ಹಾಗೆಯೇ ಆಯಿತು. ಸಿಂಗರಿಸಿದ ಶೃಂಗಾರ ಮಂಚಗಳು ಘೋರ ಹತ್ಯಾಕಾಂಡಕ್ಕೆ ಸಾಕ್ಷಿಯಾದವು. 50 ವಧುಗಳು ಅಪ್ಪನ ಅಪ್ಪಣೆಯನ್ನು ಶಿರಸಾವಹಿಸಿ ತಂತಮ್ಮ ಗಂಡಂದಿರನ್ನು ಇರಿದು ಕೊಂದರು. ಆರ್ಗೋಸ್ನ ದಕ್ಷಿಣ ಭಾಗದಲ್ಲಿ ಸರೋವರಗಳಿದ್ದ ಲೆರ್ಮಾ ಪ್ರದೇಶದಲ್ಲಿ ರಾತೋರಾತ್ರಿಯೇ ಆ ಶವಗಳನ್ನು ಹೂಳಲಾಯಿತು. ಹೈಪರ್ಮ್ನೆಸ್ಟ್ರಾ ಎಂಬ ಒಬ್ಬ ವಧು ಮಾತ್ರ ಏನಾದರಾಗಲಿ ತಾನೇ ಕೈಯಾರೆ ವಿಧವೆಯಾಗಿಸಿಕೊಳ್ಳುವ ಹೀನಕೃತ್ಯ ಎಸಗಲಾರೆ ಎಂದುಕೊಂಡು ಧೈರ್ಯದಿಂದಲೇ ತಂದೆಯ ಆಜ್ಞೆಯನ್ನು ಉಲ್ಲಂಘಿಸಿದಳು. ತನಗೆ ಸಿಕ್ಕ ಗಂಡ ಲಿನ್ಸಿಯಸ್ನ ಮೇಲೆ ಅವಳಿಗೆ ಕರುಣೆ ಉಕ್ಕಿ ಬಂದುದಷ್ಟೇ ಅಲ್ಲ, ಅವನ ಸುಂದರ ರೂಪ, ಕಟ್ಟುಮಸ್ತಾದ ದೇಹವನ್ನು ಕಂಡ ಆಕೆ ಮೋಹಪರವಶಳಾದಳು. ಮೊದಲ ರಾತ್ರಿಯ ರಸಾನುಭವದಲ್ಲಿ ಅವರಿಬ್ಬರು ಮಿಂದೆದ್ದರು. ತನ್ನ ಯೋಜನೆ 98% ಸಫಲವಾದರೂ ಇದೊಂದು ಎಡವಟ್ಟಾಯಿತೆಂದು ಡೆನೌಸ್ ಪರಿತಪಿಸಿದ. ಹೈಪರ್ಮ್ನೆಸ್ಟ್ರಾಳನ್ನು ಗಂಡ ಲಿನ್ಸಿಯಸ್ನೊಂದಿಗೆ ನ್ಯಾಯಾಲಯಕ್ಕೆ ಬರುವಂತೆ ಹೇಳಿದ. ಅವರಿಬ್ಬರಿಗೆ ಆತ ಘೋರ ಶಿಕ್ಷೆ ವಿಧಿಸುವವನಿದ್ದ. ಆದರೆ ಗ್ರೀಕ್ ಪ್ರೇಮದೇವತೆ ಆಫ್ರೋಡೈಟ್ಗಳ ಮಧ್ಯಪ್ರವೇಶದಿಂದಾಗಿ ಅದು ತಪ್ಪಿತು. ಆಮೇಲೆ ಲಿನ್ಸಿಯಸ್ಸನೇ ಡೆನೌಸ್ನನ್ನು ಕೊಂದು ತನ್ನ ಸೋದರರ ಹೀನಾಯ ಹತ್ಯೆಗೆ ತಕ್ಕುದಾದ ಪ್ರತೀಕಾರ ಸಲ್ಲಿಸಿದ. ಆರ್ಗೋಸ್ ಪಟ್ಟಣವನ್ನು ವಶಪಡಿಸಿಕೊಂಡು ಅಲ್ಲಿ ತನ್ನ ಅಧಿಪತ್ಯವನ್ನು ಸ್ಥಾಪಿಸಿದ. ಕಥೆ ಅಲ್ಲಿಗೆ ಮುಗಿಯುವುದಿಲ್ಲ. 49 ಮಂದಿ ಡೆನೈಡ್ಗಳು ಏನಾದರೂ? ಮಧುಚಂದ್ರ ಮಂಚದ ಮೇಲೆಯೇ ಗಂಡಂದಿರನ್ನು ಕೊಂದದ್ದಕ್ಕೆ ಅವರಿಗೆ ಶಿಕ್ಷೆ ಆಗಲಿಲ್ಲವೇ? ಅಷ್ಟೊಂದು ಘೋರ ಅಪರಾಧವೆಸಗಿಯೂ ಯಾವ ಶಿಕ್ಷೆಯೂ ಇಲ್ಲದೆ ಅವರೆಲ್ಲ ಪಾರಾದರೆ? ಸಾಧ್ಯವೇ ಇಲ್ಲ. ಆ 49 ಕನ್ಯೆಯರಿಗೆ ಗ್ರೀಕ್ ದೇವತೆಗಳೇ ಒಂದು ವಿಚಿತ್ರ ರೀತಿಯ ಶಿಕ್ಷೆ ವಿಧಿಸಿದರು. ಅದು ಕಠಿಣವಾದದ್ದೇನಲ್ಲ. ಒಬ್ಬೊಬ್ಬರೂ ಒಂದೊಂದು ಕೊಡಪಾನ ಹೊತ್ತುಕೊಂಡು ಹತ್ತಿರದ ಸರೋವರದಿಂದ ನೀರು ತುಂಬಿಕೊಂಡು ಬಂದು ದೊಡ್ಡದಾದ ಒಂದು ಬೋಗುಣಿಯಲ್ಲಿ ತುಂಬಿಸಬೇಕು. ಆದರೆ ಆ ಬೋಗುಣಿಯ ತಳಭಾಗದಲ್ಲಿ ರಂಧ್ರಗಳಿವೆ, ಹಾಗಾಗಿ ತುಂಬಿಸಿದ ನೀರು ಹರಿದು ಹೋಗುತ್ತದೆ. ಏನೂ ಮಾಡುವಂತಿಲ್ಲ, ಶಿಕ್ಷೆ ಎಂದ ಮೇಲೆ ಶಿಕ್ಷೆಯೇ. ಅದು ದೇವತೆಗಳೇ ವಿಧಿಸಿದ್ದೆಂದರೆ ತಪ್ಪಿಸಿಕೊಳ್ಳುವಂತೆಯೂ ಇಲ್ಲ. ಆದ್ದರಿಂದಲೇ ಆ 49 ಡೆನೈಡ್ ಕನ್ಯೆಯರು ಈಗಲೂ ಕೊಡ ಹಿಡಿದ ಬೆಡಗಿಯರಾಗಿ ಬುಡ ಒಡೆದ ಗಡಿಗೆಯನ್ನು ತುಂಬಿಸುತ್ತಲೇ ಇದ್ದಾರೆ, ಅಥವಾ ತುಂಬಿಸುವ ಪ್ರಯತ್ನ ಮಾಡುತ್ತಲೇ ಇದ್ದಾರೆ. ಡೆನೈಡ್ಗಳು ಹಾಗೆ ವಾಟರ್ ಫಿಲ್ಲಿಂಗ್ ಮಾಡುತ್ತಾ ಅಜರಾಮರ ಶಿಕ್ಷೆ ಅನುಭವಿಸುತ್ತಿರುವ ದೃಶ್ಯವನ್ನೇ ಅದ್ಭುತವಾದ ಒಂದು ಚಿತ್ರಕಾವ್ಯವಾಗಿ ಪ್ರಸ್ತುತಪಡಿಸಿದ್ದಾನೆ ವಾಟರ್ ಹೌಸ್. ನೀವು ಈ ಅಂಕಣವನ್ನು ಓದುವ ಮುನ್ನ ಒಮ್ಮೆ ಚಿತ್ರದ ಮೇಲೆ ಕಣ್ಣಾಡಿಸಿರಬಹುದು. ಈಗ ಇನ್ನೊಮ್ಮೆ ಅದನ್ನೇ ನೋಡಿದಾಗ ಮತ್ತಷ್ಟು ಜೀವಂತಿಕೆ ಅದರಲ್ಲಿ ನಿಮಗೆ ಕಂಡುಬರಬಹುದು. ನಿಜ, ಒಂದು ಕಲಾಕೃತಿಯನ್ನು ಮೊದಲು ಹಾಗೆ ಸುಮ್ಮನೆ ನೋಡುವುದಕ್ಕೂ ಅದರ ಹಿಂದಿನ ಕಥೆಯನ್ನು ತಿಳಿದುಕೊಂಡು ನೋಡುವುದಕ್ಕೂ ಎಷ್ಟೊಂದು ವ್ಯತ್ಯಾಸವಿರುತ್ತದೆ ಅಲ್ಲವೇ? ಅದೆಲ್ಲ ಓಕೆ, ಇವತ್ತು ಪರಾಗಸ್ಪರ್ಶದಲ್ಲಿ ಎಲ್ಲಿಲ್ಲದ್ದು ಈ ಗ್ರೀಕ್ ಪುರಾಣ ಕಥೆ ಬಂದದ್ದೇಕೆ ಎಂಬ ಪ್ರಶ್ನೆ ಮತ್ತು ಸ್ವಲ್ಪ ಅಚ್ಚರಿ ಬಹುಶಃ ಈಗ ನಿಮ್ಮನ್ನು ಕಾಡುತ್ತಿದೆ. ಅದಕ್ಕೆ ನನ್ನ ಉತ್ತರವೇನೆಂದರೆ, ಡೆನೌಸ್ ಮತ್ತು ಡೆನೈಡ್ಗಳ ಈ ಕಥೆ ಮುಂದಿನ ವಾರದ ಪರಾಗಸ್ಪರ್ಶದ ವಿಷಯಕ್ಕೆ ಪೂರ್ವಭಾವಿ ಪೀಠಿಕೆ. ಏನಿರಬಹುದು ಕಾದು ನೋಡಿ. ಇಲ್ಲಿಗೆ 2010 ಅಕ್ಟೋಬರ್ 24ರ ಪರಾಗಸ್ಪರ್ಶ ಸಂಚಿಕೆ ಮುಗಿಯಿತು. ಮತ್ತೆ ಭೇಟಿ ಮುಂದಿನ ಭಾನುವಾರ. ಅಲ್ಲಿಯವರೆಗೆ ನಮಸ್ಕಾರ.